ஹரி ஓம் ஸ்ரீ குருப்யோ நமஹ. அப்ரமம் பங்கரயிதம் அஜடம் விமலம் சதா அனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சக்ஷணஹ ஜெயதீர்த்தாக்கதனிபாததாம் நோ ஹ்ருதம்பரே அர்த்தி கல்பித கல்போயம் பிரத்யத்யகேசரி வியாசதீர்த்த குருர்பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹைகிரிய பதாஷ்ரயான் பூஜ்ய ராகவேந்திராய சத்யதர்மநதாய ச பததாம் கல்பவருக்ஷாய நமதாம் காமதேனவே துர்வாதிதாந்திரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோத்யந்த தயாளவே ஆபாதமௌலி பர்யந்தம் குருநாமாக்தி ஸ்மரேத் தேன விக்னாஹ ப்ரணஷ்யந்தி சித்யந்த மனோரதாஹ. ஹரிஹி ஓம் ஸ்ரீ குருப்யோ நமஹ. நாவு பகவத்கீதையல்லி மூரனே அத்தியாய தர்ட் சாப்டர் அதனல்லி 17 and 18 ಶ್ಲೋಕಗಳನ್ನು ನಾವು ನೋಡ್ತಾ ಇದ್ದೀವಿ. ಆ 17ನೇ ಶ್ಲೋಕಕ್ಕೆ ಭಾಷ್ಯ ತಾತ್ಪರ್ಯ ವಿವೃತಿ ಎಲ್ಲ ನೋಡಿದ್ದೀವಿ. ಅದೇ ತಾತ್ಪರ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಗೊಂದಲ ಬರಲಕ್ಕೆ ಸ್ವಲ್ಪ ಅವಕಾಶ ಇದೆ, ಸ್ವಲ್ಪ ಅಷ್ಟು ಕ್ಲಿಯರ್ ಆಗಿಲ್ಲ ಅಂತ ಹೇಳಿ ಅದನ್ನು ಮತ್ತು ತಾತ್ಪರ್ಯ ಮಾತ್ರ ಮತ್ತು ಮಾಡೋಣ. ಸೊ ಜಸ್ಟ್ ರೀಕ್ಯಾಪ್ ಮಾಡಿದಂಗೆ ಆಗುತ್ತೆ. ತಾತ್ಪರ್ಯ ಈ ಶ್ಲೋಕ ಏನು ಅಂತ ಹೇಳಿದ್ರೆ 17ನೇ ಶ್ಲೋಕ 17th verse ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಶಬ್ದಗಳು ನೋಡ್ರಿ, ಆತ್ಮ ಅನ್ನುವ ಶಬ್ದ ನಮಗೆ 3 times ಬರುತ್ತೆ. ಆತ್ಮ 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 ಆತ್ಮರತಿ ಆತ್ಮತೃಪ್ತ ಆತ್ಮನಿಯೇವ ಸಂತುಷ್ಟ. ಸೊ 3 times ಆತ್ಮ ಶಬ್ದ ಬರುತ್ತೆ. ಎಲ್ಲ ಕಡೆ ಆತ್ಮ ಅಂದ್ರೆ ಪರಮಾತ್ಮ ಪರಮಾತ್ಮ ಅಂತ ಹೇಳಿ. ಮತ್ತು ರತಿ ರತಿ ಅನ್ನುವ ಶಬ್ದ ಮೊದಲನೆಯದು, ಎರಡನೇದು ತೃಪ್ತ ಅನ್ನೋದು, ಮೂರನೆಯದು ಸಂತುಷ್ಟ ಅನ್ನುವ ಶಬ್ದ. ಭಾಷೆಯಲ್ಲಿ ಹೇಳುವಾಗ ಒಂದಕ್ಕೆ ಒಂದು ಅಂದ್ರೆ ನಮಗೆ ಸಂತೋಷ, ಪರಮಾತ್ಮನಲ್ಲಿ ಸಂತುಷ್ಟನಾದವನು ಅವನು ಬೇರೆ ಅನ್ಯ ವಿಷಯಗಳಲ್ಲಿ ಅಲಂಬುದ್ಧಿ ಬಂದು ತೃಪ್ತನಾಗ್ತಾನೆ. ಅಂದ್ರೆ ಬೇರೆ ಯಾವುದು ಇನ್ನು ಬೇಡ ನನಗೆ, ಅಲಂಬುದ್ಧಿ ಅಂದ್ರೆ ಸಾಕು ಅನ್ನೋ, ಇನ್ನು ಯಾವುದು ಪರಮಾತ್ಮ ಒಬ್ಬನೇ ಇದ್ದಾನೆ ಬೇರೆ ಯಾವುದು ಬೇಡ ಅನ್ನುವ ಒಂದು ಅಲಂಬುದ್ಧಿ ತೃಪ್ತಿ ಬರುತ್ತೆ. ಅಂತಹ ಅವನು ಅವನು ಆತ್ಮರತಿ ಅಂದ್ರೆ ಏನು, ಪರಮಾನಂದದಿಂದ ಸಂತೋಷದಿಂದ ಇರ್ತಾನೆ, ಅವನು ಸುಖವನ್ನು ಅನುಭವಿಸುತ್ತಾ ಇರ್ತಾನೆ, ಬೇರೆ ಯಾವ ಸುಖವೂ ಬೇಡ ಬೇಡ ಅನ್ನೋ ಒಂದು ಭಾವನೆ ಬರುತ್ತೆ. ಈ ವಿಧವಾಗಿ ಪರಮಾತ್ಮ ದರ್ಶನದ ಸುಖವನ್ನು ಬಿಟ್ಟು ಬೇರೆ ಸುಖ ಬೇಡ ಅಂಥೇಳಿ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವನಿಯ ಸ್ಥಿತಿಯನ್ನು ಅದೆಲ್ಲ ಹೇಳಿದ್ದಾರೆ. ಮುಕ್ತನ ಸ್ಥಿತಿ ಅದು, ಮುಕ್ತನಾದವನಿಗೆ ಕೂಡ ಅದೇ ವಿಧವಾಗಿ ಒಂದು ಪರಮಾತ್ಮನ ದರ್ಶನದಿಂದ ಸಂತೋಷ ಇರುತ್ತೆ ಅನ್ನುವ ಹೇಳಿ ಆ ವಿಧವಾಗಿ ಬೇರೆ ಬೇರೆ ಅರ್ಥಗಳನ್ನು ಹೇಳಿ ನಮಗೆ ಭಾಷ್ಯದಲ್ಲಿ ಒಂದು ಸಮಾಧಾನವನ್ನು ಕೊಟ್ಟಿದ್ದಾರೆ. ತಾತ್ಪರ್ಯದಲ್ಲಿ ಇನ್ನೊಂದು ವಿಧವಾದ ಅಪ್ರೋಚ್ ಕೂಡ, ಅಂದ್ರೆ ಭಾಷ್ಯದಲ್ಲಿ ಅಸಂಪ್ರಜ್ಞಾತ ಸಮಾಧಿಯ ವಿಷಯವನ್ನು ಹೇಳಿದರೆ ತಾತ್ಪರ್ಯದಲ್ಲಿ ಮುಕ್ತರ ಸ್ಥಿತಿಯನ್ನು ಹೇಳ್ತಾರೆ. ಅಷ್ಟೇ ಅಲ್ಲದೆ ತಾತ್ಪರ್ಯದಲ್ಲಿ ಈ ಶಬ್ದಗಳ ಒಂದು ವಿಶೇಷವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಇಲ್ಲಿ ನೋಡ್ರಿ, ಆತ್ಮ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತ ಹೇಳಿದ ಮೇಲೆ ರತಿ ತೃಪ್ತಿ ಸಂತೋಷ ಅಂತ ಹೇಳಿದ್ರೆ ಇವೆಲ್ಲ ನಮಗೆ ಒಂದೇ ಅರ್ಥವನ್ನು ತಿಳಿಸುವಂತಹ ಶಬ್ದಗಳು. ಅದಕ್ಕೆ ಹೇಳ್ತಾರೆ ಸಂತೋಷ ತೃಪ್ತಿ ಆಪೂರ್ತಿ ಪ್ರೀತಿ ಪರ್ಯಾಯ ವಾಚಕಾಹ ಅಂತೇಳಿ. ತೃಪ್ತಿ ಅನ್ನುವ ಶಬ್ದ ಸಂತೋಷ ಅನ್ನುವ ಶಬ್ದ ಒಂದೇ ಅರ್ಥವನ್ನು ಹೇಳುತ್ತೆ. ಅದಕ್ಕೆ ಪರ್ಯಾಯ ವಾಚಕ ಅಂದ್ರೆ ಸಿನನಿಮ್ಸ್ ಅಂತ, ಇಂಗ್ಲಿಷ್ ನಲ್ಲಿ ನಾವು ಸಿನನಿಮ್ಸ್ ಅಂತ ಕರೆದಿದ್ದನ್ನೇ ಸಂಸ್ಕೃತದಲ್ಲಿ ಪರ್ಯಾಯ ವಾಚಕ ಅಂದ್ರೆ ಒಂದೇ ಅರ್ಥವನ್ನು ತಿಳಿಸುವ ಶಬ್ದಗಳು. ಈ ವಿಧವಾಗಿ ಸಂತೋಷ ಶಬ್ದವು ಪ್ರೀತಿ ಶಬ್ದವು ತೃಪ್ತಿ ಶಬ್ದವು ಒಂದೇ ಅರ್ಥವನ್ನು ತಿಳಿಸುತ್ತೆ. ಆವಾಗ ಆತ್ಮತೃಪ್ತ ಅನ್ನುವ ಶಬ್ದ ಆತ್ಮನಿಯೇವಚ ಸಂತುಷ್ಟ ಅನ್ನುವ ಶಬ್ದ ಒಂದೇ ಅರ್ಥವನ್ನು ತಿಳಿಸುವ ಒಂದು ಪ್ರಸಂಗ ಬರುತ್ತೆ. ಅಂದ್ರೆ ಪುನರುಕ್ತಿ ದೋಷವು ಬರುವ ಅವಕಾಶವಿದೆ. ಇಫ್ ದೇ ಗಿವ್ ದಿ ಸೇಮ್ ಮೀನಿಂಗ್, ತೃಪ್ತಿ ಸಂತೋಷ ಒಂದೇ ಅರ್ಥವನ್ನು ಕೊಟ್ಟರೆ, ಅಂದ್ರೆ ಈ ಭಾಷ್ಯದ ಅಪ್ರೋಚ್ ತಗೊಳ್ಳದೆ ತಾತ್ಪರ್ಯದಲ್ಲಿ ಇನ್ನೊಂದು ಅಪ್ರೋಚ್ ತಗೊಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಪರ್ಯಾಯ ಅರ್ಥವನ್ನು ಸೇಮ್ ಮೀನಿಂಗ್ ಕೊಡುವಂತಹ ಸಂತೋಷ ತೃಪ್ತಿ ಅನ್ನುವ ಶಬ್ದಗಳನ್ನು ತಗೊಂಡು ಅದಕ್ಕೆ ಒಂದು ಚಮತ್ಕಾರ ಮಾಡ್ತಾ ಇದ್ದಾರೆ. ಈ ಸೇಮ್ ಮೀನಿಂಗ್ ರಿಪಿಟೇಷನ್ ಪುನರುಕ್ತಿ ದೋಷ ಇಲ್ಲದೆ ಮಾಡಬೇಕಂತ ಹೇಳಿದ್ರೆ 2 approaches ಕೊಡ್ತಾ ಇದ್ದಾರೆ ತಾತ್ಪರ್ಯದಲ್ಲಿ. ಏನು 2 approaches ಅಂದ್ರೆ, ಒಂದು ಅಪ್ರೋಚ್ ತೃಪ್ತಿ ಸಂತೋಷ ಶಬ್ದಯೋ ಪರ್ಯಾಯತ್ವೇ ಅಪಿ ಪರಮಾತ್ಮನ ತೃಪ್ತ ಪರಮಾತ್ಮನಿ ತೃಪ್ತ ಇತಿ ವಿಶೇಷ. ಸರಿ, ನೀವು ಸಂತುಷ್ಟ ಅಂದ್ರೆ ತೃಪ್ತ ಅಂತ ತಗೊಂಡ್ರೆ ಅರ್ಥ ತಗೊಂಡ್ರೆ ಆತ್ಮತೃಪ್ತ ಆತ್ಮ ಸಂತುಷ್ಟ ಅಂದ್ರೆ ಆತ್ಮತೃಪ್ತ ಎರಡು ತೃಪ್ತ ಅನ್ನುವ ಅರ್ಥ ಬರುತ್ತ. ಸರಿ, 2 ಆದ್ರೆ ಒಂದು ಕಡೆ ಏನು ಮಾಡ್ತೀರಾ, ಆತ್ಮತೃಪ್ತ ಅನ್ನುವಾಗ ನೀವು ಆತ್ಮನಾ ತೃಪ್ತ ಅಂದ್ರೆ ಪರಮಾತ್ಮನ ಮೂಲಕವಾಗಿ ಪರಮಾತ್ಮನಿಂದ ಬಿಕಾಸ್ ಆಫ್ ದ ಫೇವರ್ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನಿಂದ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ತೃಪ್ತನಾಗಿದ್ದಾನೆ ಜ್ಞಾನಿಯಾದ ಮುಕ್ತನಾದವನು ಪರಮಾತ್ಮನಿಂದ, ಬಿಕಾಸ್ ಆಫ್ ದಿ ಪರಮಾತ್ಮ ಅಂದ್ರೆ ಆ ಮುಕ್ತಿಯಲ್ಲಿ ಕೂಡ ಅಸ್ವಾತಂತ್ರ್ಯವನ್ನು ತಿಳಿಸುವ ಒಂದು ಪ್ರಸಂಗವೂ ಬರುತ್ತೆ. ಅಷ್ಟೇ ಅಲ್ಲದೆ ಆ ಶಬ್ದಕ್ಕೆ ಆತ್ಮನ ಪರಮಾತ್ಮನ ತೃಪ್ತ, ಪರಮಾತ್ಮನ ಅನುಗ್ರಹದಿಂದ ತೃಪ್ತನಾಗಿದ್ದಾನೆ ಅಂತ ಅಲ್ಲಿ ತಗೊಂಡು ಆತ್ಮನಿಯೇವ ಚ ಸಂತುಷ್ಟ ಅಂದ್ರೆ ಪರಮಾತ್ಮನಲ್ಲಿ ಪರಮಾತ್ಮನೇ ತೃಪ್ತ ಅನ್ನುವ ವಿಶೇಷ. ಈ ವಿಧವಾಗಿ ವಿಶೇಷ ಅಂದ್ರೆ ಏನು, ಸಪರೇಷನ್ ಟೂ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಒಂದು ಪರಮಾತ್ಮನ ತೃಪ್ತ, ಅದಕ್ಕೆ ಆತ್ಮತೃಪ್ತ ಅನ್ನುವ ಶಬ್ದಕ್ಕೆ ಪರಮಾತ್ಮನ ತೃಪ್ತ ಅಂತ ಅರ್ಥ. ಆತ್ಮನಿ ಏವ ಚ ಸಂತುಷ್ಟ ಅಂದ್ರೆ ಪರಮಾತ್ಮನಿಯೇವ ಸಂತುಷ್ಟ, ಅಥವಾ ಪರಮಾತ್ಮನಿ ಏವ ತೃಪ್ತ ಅಂದ್ರೆ ಪರಮಾತ್ಮನಲ್ಲಿ ಸಂತುಷ್ಟನಾಗಿದೆ. ಹೀ ಈಸ್ ಹ್ಯಾಪಿ ಜಸ್ಟ್ ಟು ಹ್ಯಾವ್ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು, ಪರಮಾತ್ಮನಲ್ಲಿಯೇ ತನ್ನ ಅಸ್ತಿತ್ವವನ್ನು ಇಟ್ಟು, ಪರಮಾತ್ಮನಲ್ಲಿಯೇ ತನ್ನ ಧ್ಯಾನವನ್ನು ಇಟ್ಟು, ಆ ಮುಕ್ತನಾದವನು ಕೂಡ ಅಂದ್ರೆ ಜಡ ಮನಸ್ಸಿಲ್ಲ, ಸ್ವರೂಪದ ಮನಸ್ಸೆ, ಸ್ವರೂಪವನ್ನು ಪರಮಾತ್ಮನಲ್ಲಿಯೇ ಲಗ್ನ ಮಾಡಿ ಆ ಮುಕ್ತನಾದ ಜೀವ ಈ ವಿಧವಾಗಿ ತೃಪ್ತನಾಗಿದ್ದಾನೆ, ಸಂತುಷ್ಟನಾಗಿದ್ದಾನೆ. ಸೊ ಪರಮಾತ್ಮನಿ ಸಂತುಷ್ಟ, ಪರಮಾತ್ಮನ ತೃಪ್ತ ಅನ್ನುವ ಭೇದವನ್ನು ವಿಶೇಷವನ್ನು ಮಾಡುವುದರ ಮೂಲಕವಾಗಿ ಪುನರುಕ್ತಿ ದೋಷವನ್ನು ನಾವು ಸಾಲ್ವ್ ಮಾಡಿದಾಗ ಆಗತ್ತೆ, ರಿಮೂವ್ ಮಾಡಿದಾಗ ಆಗುತ್ತೆ, ಅದನ್ನು ತೆಗೆದುಬಿಟ್ಟ ಪುನರುಕ್ತಿ ದೋಷವಿರುವುದಿಲ್ಲ. ಅಷ್ಟೇ ಅಲ್ಲದೆ ಇದಕ್ಕೆ ನಮಗೆ ಈ ಪರ್ಯಾಯ ಶಬ್ದಗಳ ಅರ್ಥವನ್ನು, ಈ ವಿಧವಾದ ಅರ್ಥವನ್ನು ನೀವು ಸರಿ ಈ ವಿಧವಾಗಿ ಸಮಾಸ ಮಾಡಿದ್ದೀರಾ, ಅಂದ್ರೆ ಯು ಹ್ಯಾವ್ ಗಿವನ್ ಅನ್ ಎಕ್ಸ್ಪ್ಲನೇಷನ್ ಬೈ ಗಿವಿಂಗ್ ಎಲಾಬರೇಟಿಂಗ್ ದ ಸೆಂಟೆನ್ಸಸ್ ಲೈಕ್ ದಿಸ್. ಬಟ್ ಅದಕ್ಕೆ ಏನಾದರೂ ಪ್ರಮಾಣವಿದೆಯಾ ಅಂತ ಹೇಳಿದ್ರೆ ಅಗ್ನೇಯ ಪುರಾಣ ಅಂದ್ರೆ ಅಗ್ನಿ ಪುರಾಣದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಹೌದು, ಎಲ್ಲಿ ಅಂದ್ರೆ ವಿಷ್ಣು ಪ್ರಸಾದ ಪ್ರಸಾದಾತ್ ರತಿಮಾನ್ ತೃಪ್ತ, ವಿಷ್ಣು ಪ್ರಸಾದತಃ ವಿಷ್ಣು ಏವ ಅತಿತೃಪ್ತಶ್ಚ ಮುಕ್ತ ಅಸೌ ವಿಧಿ ಅಗೋಚರ. ಇದೇ ಭಾವ ನೋಡ್ರಿ ಈ ಶ್ಲೋಕಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಕೊಟ್ಟಿರುವಂತಹ ಅರ್ಥ ಅಗ್ನಿ ಪುರಾಣದಿಂದ ಯಥಾವತ್ತಾಗಿರುವಂತಹ ಅರ್ಥ ನೋಡ್ರಿ ನಮ್ಗೆ. ಎಸ್ತು ಆತ್ಮರತಿರೇವ ಅಂದ್ರೆ ವಿಷ್ಣು ಪ್ರಸಾದಾತ್ ಆತ್ಮರತಿಮಾನ್ ಅಂದ್ರೆ ವಿಷ್ಣು ಪ್ರಸಾದಾತ್ ರತಿಮಾನ್ ಆತ್ಮರತಿ ಅಂತ ಹೇಳಿದೆ. ಆತ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ ವಿಷ್ಣು ಅಂತ ತಕೊಂಡ್ರೆ ಎಸ್ತು ಆತ್ಮರತಿ ಏವ ಎಸ್ತು ವಿಷ್ಣು ವಿಷ್ಣು ಪ್ರಸಾದಾತ್ ವಿಷ್ಣುವ ವಿಷ್ಣುನ ಅಲ್ಲಿ ಆತ್ಮನ ಅನ್ನೋ ಶಬ್ದಕ್ಕೆ ವಿಷ್ಣುನ ಅಂತ ತಗೊಳ್ರಿ. ಎಸ್ತು ಆತ್ಮರತಿರೇವ ಯಾರಾದರೆ ವಿಷ್ಣುನ ವಿಷ್ಣು ಪ್ರಸಾದಾತ್ ರತಿಮಾನ್ ಅನ್ನುವ ಅರ್ಥ. ಅದೇ ವಿಧವಾಗಿ ತೃಪ್ತ ವಿಷ್ಣು ಪ್ರಸಾದತಃ ಅದು ಆತ್ಮತೃಪ್ತಶ್ಚ ಅಂದ್ರೆ ವಿಷ್ಣುನ ಆತ್ಮನ ವಿಷ್ಣು ಪ್ರಸಾದತಃ ತೃಪ್ತಶ್ಚ ಪರಮಾತ್ಮನಿಂದ ತೃಪ್ತನಾಗಿದ್ದಾನೆ, ಪರಮಾತ್ಮನ ಅನುಗ್ರಹದಿಂದ ರತಿಮಾನ್ ಅಂದ್ರೆ ಸಂತೋಷವನ್ನು ಪಡೆದಿದ್ದಾನೆ, ಪರಮಾತ್ಮನಿಂದ ವಿಷ್ಣುವಿನ ಅನುಗ್ರಹದಿಂದ ತೃಪ್ತ ತೃಪ್ತನಾಗಿದ್ದಾನೆ. ಆತ್ಮನಿ ಏವ ಚ ಸಂತುಷ್ಟ, ಸಂತುಷ್ಟ ಅಂದ್ರೆ ಮತ್ತು ತೃಪ್ತಿ. ತೃಪ್ತಿ ಅನ್ನುವ ಶಬ್ದವನ್ನೇ ಮೂರು ಸತಿ ಬಳಸಿದ್ದ ನೋಡ್ರಿ ಇಲ್ಲಿ. ವಿಷ್ಣು ಪ್ರಸಾದ ತೃತಿಮಾನ್ ತೃಪ್ತ ವಿಷ್ಣು ಪ್ರಸಾದತಃ ವಿಷ್ಣು ಏತ ಅತಿತೃಪ್ತಶ್ಚ. ಇಲ್ಲಿ ಸಂತುಷ್ಟ ಅನ್ನೋ ಸಮ್ಯಕ್ ತುಷ್ಟ, ಸಂತುಷ್ಟ ಸಮ್ಯಕ್ ತುಷ್ಟ ಸಮ್ಯಕ್ ತೃಪ್ತಿ, ಸಂಪೂರ್ತಿ ಆನಂದ. ಏನು ಯಾರಿಗೆ? ಮೋಕ್ಷದ ಆನಂದ. ವಿಷ್ಣು ದೇವಾತ್ ವಿಷ್ಣುದೇವ್ ವಿಷ್ಣು ಏವ ವಿಷ್ಣುವಿನಲ್ಲಿಯೇ ಅಂದ್ರೆ ವಿಷ್ಣುವಿನಲ್ಲಿ ಅಂದ್ರೆ ಮೋಕ್ಷದಲ್ಲಿ ವಿಷ್ಣು ಪರಮಾತ್ಮ ಇದ್ದಾನೆ, ಪರಮಾತ್ಮನಲ್ಲಿಯೇ ಇದ್ದು ಮೋಕ್ಷವಾದ ಆನಂದವನ್ನು ಪಡೆತಾ ಇದ್ದಾರೆ. ಅದಕ್ಕೆ ಆ ಸಾಯುಜಿದ ಆನಂದ ಇಲ್ಲ ಸಾಮೀಪ್ಯದ ಆನಂದ ಸಾಲೋಕ್ಯ ಅಸಾರೋಪ್ಯಗಳ ಆನಂದ ವಿಷ್ಣು ಏವ ಅತಿತೃಪ್ತಶ್ಚ ವಿಷ್ಣುವಿನಲ್ಲಿಯೇ ಅತ್ಯಂತ ತೃಪ್ತನಾಗಿರುವಂತಹ ಮುಕ್ತ ಅಸೌ ಅಸೌ ಮುಕ್ತ ಈ ಮುಕ್ತ ಜೀವನು ವಿಧಿ ಅಗೋಚರ ವಿಧಿ ಕಾರ್ಯಗಳಿಗೆ ಅಗೋಚರ ಅಂದ್ರೆ ಅವನಿಗೆ ಕಾರ್ಯವ ಮಾಡಬೇಕು ಅಂತ ವಿಧಿ ನಿಷೇಧಗಳು ಇಲ್ಲ ಅವನಿಗೆ, ವಿಧಿಗೆ ಅಗೋಚರನಾಗಿದ್ದಾನೆ ಅಂದ್ರೆ ಅವನಿಗೆ ನಮಗೆ ಇರುವಂತಹ ವಿಧಿ ನಿಯಮಗಳು ಶಾಸ್ತ್ರ ನಿಯಮಗಳು ಇಲ್ಲ. ಯಾರಿಗೆ? ಮುಕ್ತಿಯಲ್ಲಿರುವವರಿಗೆ. ಇದು ಆಗ್ನೇಯ ಪುರಾಣದಲ್ಲಿ ಇರುವಂತಹ ವಚನ ಅಂದ್ರೆ ಆ ಮುಕ್ತಿಯಲ್ಲಿ ಇರುವವರು ಸಂಧ್ಯಾವಂದನಾದಿಗಳು ಇತ್ಯಾದಿ ಪೂಜಾ ಪುನಸ್ಕಾರ ಇವೆಲ್ಲ ಮಾಡಬೇಕನ್ನುವ ವಿಧಿ ನಿಯಮಗಳಿಲ್ಲ. ಆದ್ರೆ ಅವರು ಸ್ವಾಭಾವಿಕವಾಗಿ ಸಹಜವಾಗಿ ತಮಗೆ ಅದು ಆನಂದ ಕೊಡುತ್ತೆ ಅಂತ ಮಾಡಬಹುದೇ ಹೊರತು ಆದ್ರೆ ಅವರಿಗೆ ಆ ವಿಧಿ ನಿಷೇಧಗಳು ಇಲ್ಲ ಅನ್ನೋದನ್ನು ಈ ಅಗ್ನಿ ಪುರಾಣದ ವಚನದಿಂದ ನಮಗೆ ಗೊತ್ತಾಗುತ್ತೆ. ಈ ವಿಧವಾಗಿ ಸಮಾಸವನ್ನು ಮಾಡುವುದರ ಮೂಲಕವಾಗಿ ಆ ಶಬ್ದಗಳು ಪರ್ಯಾಯ ಪದಗಳಾದರೂ ಕೂಡ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ನಾವು ಹೇಳಬಹುದು. ಸೊ ಇಲ್ಲಿ ಏನು ಚಮತ್ಕಾರ ತೋರಿಸಿದ್ದಾರೆ, ಬೈ ಗಿವಿಂಗ್ ದಿ ಸೇಮ್ ಮೀನಿಂಗ್ ಬಟ್ ವಿಗ್ರಹ ವಾಕ್ಯ ಅಂದ್ರೆ ಬೈ ಪುಟಿಂಗ್ ಎ ಡಿಫರೆಂಟ್ ಕೇಸಸ್, ಒಂದು ಲೊಕೇಟಿವ್ ಕೇಸು ಒಂದು ಇನ್ಸ್ಟ್ರೂಮೆಂಟಲ್ ಕೇಸು ಹಾಕುವುದರ ಮೂಲಕವಾಗಿ ಓವರ್ ಆಲ್ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಅನ್ನು ನಮಗೆ ಅರ್ಥವತ್ತವಾಗಿ ಮಾಡಿದ್ದಾರೆ. ಇನ್ನೊಂದು ಅಪ್ರೋಚ್ ನಲ್ಲಿ ಏನು ಮಾಡ್ತಾ ಇದ್ದಾರೆ, ಶಬ್ದಗಳಿಗೆ ಬೇರೆ ಅರ್ಥವನ್ನು ಕೊಟ್ಟು ಅದನ್ನು ಕೂಡ ಅದರ ಮೂಲಕವಾಗಿ ಕೂಡ ಪುನರುಕ್ತಿ ದೋಷವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅದು ಹೇಗೆ? ಇದು ಶಬ್ದ ನಿರ್ಣಯ ಅಂತ ಹೇಳಿ ಶಬ್ದ ನಿರ್ಣಯ ಅಂತ ಕೋಟ್ ಕೊಡ್ತಾ ಇದ್ದಾರೆ. ರತಿ ಆನಂದ ಉದ್ದಿಷ್ಟ ತೃಪ್ತಿಶ್ಚ ಕೃತಕೃತ್ಯತ ಪ್ರೀತಿಸ್ತು ದ್ವಿವಿಧ ಸ್ನೇಹ ಕರ್ಮಣು ನಿಜ ಏವಚ. ಇಲ್ಲಿ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ ಅನ್ನುವ ಶ್ಲೋಕದಲ್ಲಿ ಮೊದಲಿರುವಂತಹ ರತಿಗೆ ರತಿ ದಟ್ ಈಸ್ ನೋ ಪ್ರಾಬ್ಲಮ್, ರತಿ ಆನಂದ ಉದ್ದಿಷ್ಟ ಅಂತೇಳಿ. ಯಸ್ತು ಆತ್ಮರತಿರೇವ, ಯಾರಾದರೆ ಆತ್ಮ ಪರಮಾತ್ಮನಿಂದ ಆನಂದ ಅಂದರೆ ನೈಜ ಆನಂದಭೂತಿ ಮೋಕ್ಷದ ಆನಂದವನ್ನು ಪಡೆದಿದ್ದಾರೋ, ರತಿರಾನಂದ ಉದ್ದಿಷ್ಟ ಅನ್ನುವುದು ಎಷ್ಟು ಆತ್ಮರತಿರೇವ, ಯಾರಾದರೆ ಮೋಕ್ಷದ ಆನಂದವನ್ನು ಪಡೆದಿದ್ದಾರೋ. ಅಷ್ಟೇ ಅಲ್ಲದೆ ಆತ್ಮತೃಪ್ತಶ್ಚ ತೃಪ್ತಿ ಅನ್ನುವ ಶಬ್ದಕ್ಕೆ ಕೃತಕೃತ್ಯತ, ತೃಪ್ತಿಶ್ಚ ಕೃತಕೃತ್ಯತ. ಕೃತಕೃತ್ಯತ ಅಂದ್ರೆ ಏನು? ಎ ಫೀಲಿಂಗ್ ಆಫ್ ಅಕಂಪ್ಲಿಷ್ಮೆಂಟ್. ಯಾ ಕೃತಕೃತ್ಯರಾಗಿದ್ದಾರೆ, ಯಾಕೆ? ಮೋಕ್ಷವೇ ಫೈನಲ್ ಗೋಲ್, ಆ ಫೈನಲ್ ಗೋಲ್ ಪಡೆದಿದ್ದಾರೆ, ಮೋಕ್ಷವನ್ನು ಪಡೆದಿರುವ ಕಾರಣದಿಂದ ಅವರು ಕೃತಕೃತ್ಯರಾಗಿದ್ದಾರೆ. ದೇ ಹ್ಯಾವ್ ಅಕಂಪ್ಲಿಷ್ಡ್ ದ ಫೈನಲ್ ಗೋಲ್. ಆ ಕಾರಣದಿಂದ ಅವರು ಆತ್ಮತೃಪ್ತರಾಗಿದ್ದಾರೆ, ಪರಮಾತ್ಮನಿಂದ ಕೃತಕೃತ್ಯರಾಗಿದ್ದಾರೆ, ತೃಪ್ತಿಯನ್ನು ಪಡೆದಿದ್ದಾರೆ ಅಂದ್ರೆ ಕೃತಕೃತ್ಯರಾಗಿದ್ದಾರೆ. ಆತ್ಮನಿಯೇವ ಸ ಸಂತುಷ್ಟ. ಸರಿ, ಸಂತೋಷ ತೃಪ್ತಿ ಒಂದೇ ಶಬ್ದಗಳಂತ ಹೇಳಿದ್ರು ಕೂಡ ಇಲ್ಲಿ ಸಂತೋಷ ಅನ್ನುವ ಶಬ್ದಕ್ಕೆ ಏನಂತ ಹೇಳಿದ್ದಾರೆ? ಪ್ರೀತಿ ಅಂತ ಅರ್ಥ ಮಾಡಿದ್ದಾರೆ. ತೃಪ್ತಿ ಸಂತೋಷ ಪರ್ಯಾಯ ಪದಗಳಾದರೂ ಕೂಡ ತೃಪ್ತಿಗೇನೋ ಮೊದಲನೇ ಪಾದದಲ್ಲಿ ಮೊದಲನೇ ಹಾಫ್ ಹೆಮಿಸ್ಟಿಚ್ ನಲ್ಲಿರುವ ತೃಪ್ತಿಗೆ ಮಾತ್ರ ಕೃತಕೃತ್ಯತ ಅಂತ ಅರ್ಥವನ್ನು ಮಾಡಿ ಎರಡನೇ ಹೆಮಿಸ್ಟಿಚ್ ನಲ್ಲಿರುವ ಸಂತುಷ್ಟ ಇಲ್ಲ ತೃಪ್ತಿ ಇಲ್ಲ ಸಂತೋಷ ಅನ್ನೋ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ ಮಾಡಿದ್ದಾರೆ. ಈ ಮುಕ್ತ ಜೀವರಿಗೆ ಪರಮಾತ್ಮನ ಮೇಲೆ ಅತ್ಯಂತ ಪ್ರೀತಿ ಇದೆ, ಬಹಳ ಪ್ರೀತಿಯಿಂದ ಪರಮಾತ್ಮನ ಮೇಲೆ ಆ ಪ್ರೀತಿ ಭಾವನವನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ಆತ್ಮನಿಯೇವ ಸಂತುಷ್ಟ, ಪರಮಾತ್ಮನಲ್ಲಿಯೇ ಪ್ರೀತಿ ಉಳ್ಳವರಾಗಿದ್ದಾರೆ. ಪ್ರೀತಿ ಅನ್ನುವ ಶಬ್ದಕ್ಕೆ ಏನು ಅರ್ಥ? ಪ್ರೀತಿ ಅನ್ನುವ ಶಬ್ದಕ್ಕೆ ಅರ್ಥ ಏನು? ವಾಟ್ ಈಸ್ ದಿ ಎಟಿಮಾಲಜಿಕಲ್ ಮೀನಿಂಗ್ ಫಾರ್ ದ ವರ್ಡ್ ಪ್ರೀತಿ ಅಂತ ಹೇಳಿದರೆ, ಈ ಪ್ರೀತಿ ಅನ್ನುವ ಶಬ್ದಕ್ಕೆ ಎರಡು ವಿಧವಾದ ಅರ್ಥಗಳಿದೆ. ಆರ್ ಎರಡು ಕೈಂಡ್ಸ್ ಆಫ್ ಪ್ರೀತಿ. ದರ್ ಆರ್ ಟೂ ಕೈಂಡ್ಸ್ ಆಫ್ ಪ್ರೀತಿ. ದ್ವಿವಿಧ ಸ್ನೇಹ, ಸ್ನೇಹ ಭಾವನೆ, ಆತ್ಮೀಯ ಭಾವನೆ, ನನ್ನವನು ಅಂತ ಬಹಳ ಅಟ್ಯಾಚ್ಮೆಂಟ್ ಇರುವಂತಹದ್ದು, ಅದಕ್ಕೆ ಪ್ರೀತಿ, ಅವನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳಿ. ಸೊ ಈ ಪ್ರೀತಿ ಎರಡು ವಿಧವಾದ ಪ್ರೀತಿಗಳಿರುತ್ತೆ. ಏನು ಎರಡು ವಿಧವಾದ ಪ್ರೀತಿಗಳಂತ ಹೇಳಿದರೆ, ಸ್ನೇಹ ಕರ್ಮಣ ಕರ್ಮಜ ನಿಜ ಏವಚ. ಕರ್ಮದಿಂದ ಹುಟ್ಟಿರುವ ಪ್ರೀತಿ ಒಂದು, ನೈಜವಾದ ಪ್ರೀತಿ ಒಂದು. ಏನು, ವಾಟ್ ಈಸ್ ದ ಡಿಫರೆನ್ಸ್? ಕರ್ಮದಿಂದ ಹುಟ್ಟಿರುವ ಪ್ರೀತಿ ಅಂದರೆ ಏನು, ನೈಜವಾದ ಪ್ರೀತಿ ಅಂದರೆ ಏನು, ವಾಟ್ ಈಸ್ ದ ಡಿಫರೆನ್ಸ್ ಅಂತ ಹೇಳಿದ್ರೆ, ನಮಗೆ ಯಾರಾದರೂ ಬಂದು ಬಹಳ ಸಮ್ ಪರ್ಸನ್ ಇಸ್ ದೇರ್ ಸ್ಟ್ರೇಂಜರ್, ನಮ್ಗೆ ಯಾವ ಫೀಲಿಂಗ್ ಇರೋದಿಲ್ಲ ಟುವರ್ಡ್ಸ್ ದಟ್ ಪರ್ಸನ್, ಅವನಿಗೆ ಬಹಳ ಉಪಕಾರ ಮಾಡ್ತಾನೆ, ಏನೇನೋ ನಮ್ಗೆ ಕಷ್ಟ ಬಂದಾಗ ಉಪಕಾರ ಮಾಡ್ತಾನೆ. ದೆನ್ ಆಫ್ಟರ್ ಸಮ್ ಟೈಮ್ ವಿ ಡೆವಲಪ್ ಲಾಟ್ ಆಫ್ ಅಟ್ಯಾಚ್ಮೆಂಟ್, ಅವನ ಮೇಲೆ ಪ್ರೀತಿ ಭಾವನೆ ಬಂದ್ಬಿಡುತ್ತೆ. ಯಾಕೆ? ಅವನು ನಮ್ಗೆ ಎಷ್ಟು ಉಪಕಾರ ಮಾಡಿದ್ದಾನ್ರಿ ಅಂದ್ರೆ, ಯಾರಾದರೂ ನಮಗೆ ಉಪಕಾರ ಮಾಡಿದ್ರೆ ಆ ಕರ್ಮಗಳಿಂದ, ಅವನು ಮಾಡಿದ ಉಪಕಾರ ಕರ್ಮಗಳಿಂದ ಹುಟ್ಟಿರುವಂತಹ ಪ್ರೀತಿ ಒಂದು ವಿಧವಾದ ಪ್ರೀತಿ. ಇವೊಂದೊಂದು ಸರಿ ಯಾರು ಏನು ಮಾಡಿರೋದಿಲ್ಲ, ಅವನ ಮೇಲೆ ಏನೋ ಪ್ರೀತಿ, ಯಾಕೋ ಪ್ರೀತಿ, ವಿ ಡೋಂಟ್ ನೋ, ಅನಿರ್ವಚನೀಯವಾದ ಒಂದು ಆನಂದ, ಒಂದು ಅಟ್ಯಾಚ್ಮೆಂಟ್, ಯಾರ ಮೇಲೆ ಒಂದು ಪ್ರೀತಿ ಇರುತ್ತೆ, ಯಾಕ್ರೆ ಅಷ್ಟು ಪ್ರೀತಿ ನಿಮ್ಗೆ ಅವನ ಮೇಲೆ ಗೊತ್ತಿಲ್ಲ ರೀ, ನೋಡಿದ್ರೆ ಸಾಕು ಬಹಳ ಪ್ರೀತಿ ಹುಟ್ಕೊಂಡು ಬರುತ್ತೆ ರೀ. ಸೊ ಫಾರ್ ನೋ ರೀಸನ್ ಅಟ್ ಆಲ್, ಸಹಜವಾಗಿ ನೈಜವಾಗಿ ಇನ್ಹರೆಂಟ್ ಆಗಿ ಒಬ್ಬರು ನೋಡಿದ್ರೆ ಪ್ರೀತಿ ಭಾವನೆ ಬರಬಹುದು. ಇದು ನೈಜವಾದ ನಿಜವಾದಂತಹ ಅಂದ್ರೆ ಇನ್ಹರೆಂಟ್ ಆಗಿರುವಂತಹ ಪ್ರೀತಿ. ಸೊ ಈ ವಿಧವಾಗಿ ಪ್ರೀತಿ ಅನ್ನೋದು ಎರಡು ವಿಧವಾದ ಪ್ರೀತಿಗಳು. ಪರಮಾತ್ಮನಲ್ಲಿ ಸಂತುಷ್ಟ ಪ್ರೀತಿ ಇದೆ ಅಂದ್ರೆ ಎರಡು ವಿಧವಾದ ಪ್ರೀತಿಗಳಿದೆ. ಪರಮಾತ್ಮ ಅತ್ಯಂತ ಉಪಕಾರ, ನಮಗೆ ಉಪಕಾರ ಮಾಡಿರುವುದು ಯಾರ್ಯಾರೋ ಬಂದು ಏನೋ ಉಪಕಾರ ಮಾಡಿದಂದ್ರೆ ಅಲ್ಪವಾದ ಉಪಕಾರಗಳಿವೆಲ್ಲ. ಅತ್ಯಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮ್ಮ ಜೊತೆಲೇ ಇದ್ದು ನಮ್ಮ ಇರುವಿಕೆಗೆ, ನಮ್ಮ ನಡೆತೆಗೆ, ನಮ್ಮ ಮೋಕ್ಷದ ಸಾಧನೆಗೆ, ನಮಗೆ ಮೋಕ್ಷ ಪ್ರದಾನ ಮಾಡುವುದಕ್ಕೆ ಎಲ್ಲದಕ್ಕೂ ಕೂಡ ಮೂಲಭೂತನಾದಂತಹ ಅತ್ಯಂತ ಪ್ರೀತಿಪಾತ್ರನಾದವನು ಪರಮಾತ್ಮ. ಪರಮಾತ್ಮ ನಮಗೆ ಬಹಳ ಉಪಕಾರ ಮಾಡಿದ್ದಾನೆ. ಆ ಕಾರಣದಿಂದ ಪರಮಾತ್ಮನ ಮೇಲೆ ನಮಗೆ ಇರುವ ಈ ಪ್ರೀತಿ, ಎರಡು ವಿಧವಾದ ಪ್ರೀತಿ ಇದೆ. ಒಂದು, ಪರಮಾತ್ಮ ಇಷ್ಟು ಉಪಕಾರ ಮಾಡಿದಾನೆ ಪ್ರೀತಿ ಬರುತ್ತೆ. ಭಕ್ತರಿಗೆ ಪರಮಾತ್ಮ ಉಪಕಾರ ಮಾಡಿದ್ದನ್ನು ನೆನೆಸ್ಕೊಂಡು ಪ್ರೀತಿ ಮಾಡಿಲ್ಲ, ಸುಮ್ಮನೆ ಪ್ರೀತಿ ಬರುತ್ತೆ ಅಂದ್ರೆ ಸಹಜವಾದ ಪ್ರೀತಿ ಕೂಡ, ಇನ್ಹರೆಂಟ್ ಆಗಿ ಪ್ರೀತಿ. ನನ್ನ ದೇವರು ನಮ್ಮ ಪರಮಾತ್ಮ. ಸೊ ನೈಜವಾದ ಪ್ರೀತಿಯು ಬರುತ್ತೆ. ಈ ವಿಧವಾಗಿ ಎರಡು ವಿಧವಾದ ಪ್ರೀತಿಗಳು ಪರಮಾತ್ಮನ ಮೇಲೆ ಇರುತ್ತೆ. ಅದಕ್ಕೆ ಆತ್ಮನಿಯೇವ ಚ ಸಂತುಷ್ಟ, ಪರಮಾತ್ಮನಲ್ಲಿ ಅಂತಹ ಪ್ರೀತಿ ಭಾವನೆ ಇರುವ ಕಾರಣದಿಂದ ಮುಕ್ತನಾದವನು ಅವನಿಗೆ ಯಾವುದೂ ಮಾಡಬೇಕಾಗಿದ್ದೇ ಇಲ್ಲ. ಕಾರ್ಯಂ ನ ವಿದ್ಯತೆ, ಯಾಕೆಂದ್ರೆ ಆ ಪರಮಾತ್ಮನನ್ನು ನೋಡಿ ಅಷ್ಟು ಆನಂದ ಪಡ್ತಾ ಇರ್ತಾನೆ ಅವನಿಗೆ. ಅವನಿಗೆ ಏನು ಮಾಡಬೇಕು, ಇನ್ನೊಂದು ಮಾಡಿದ್ರೆ ಇನ್ನೂ ಜಾಸ್ತಿ ಸುಖ ಬರುವುದು ಅನ್ನುವ ಪ್ರಸಂಗವೇ ಇಲ್ಲ ಅವನಿಗೆ. ಆ ಕಾರಣದಿಂದ ಅವನಿಗೆ ಕಾರ್ಯಂ ನ ವಿದ್ಯತೆ, ಏನು ಮಾಡಬೇಕಾಗಿದ್ದಿಲ್ಲ ಅಂಥೇಳಿ ಈ ಶಬ್ದ ನಿರ್ಣಯದಲ್ಲಿರುವ ಈ ಪದಗಳ ಅರ್ಥಗಳನ್ನು ನಮಗೆ ಹೇಳುವುದರ ಮೂಲಕವಾಗಿ ನಮಗೆ ಆ ಪರ್ಯಾಯ ವಾಚಕವಾದ ಈ ಶಬ್ದಗಳಲ್ಲಿ ಬರುವಂತಹ ಪುನರುಕ್ತಿ ದೋಷವನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಆಚಾರ್ಯರು ತಾತ್ಪರ್ಯದಲ್ಲಿ. ಅದಕ್ಕೆ ಆ ಪರ್ಯಾಯ ಶಬ್ದಗಳು ಅನ್ನುವುದನ್ನು ಇಲ್ಲಿ ಇತ್ಯ ಅಭಿಧಾನ ಅನ್ನುತ್ತ ಆ ಪರ್ಯಾಯ ಶಬ್ದಗಳು ಇಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಂತೋಷ, ತೃಪ್ತಿ, ಆಪೂರ್ತಿ, ಪ್ರೀತಿ, ಪರ್ಯಾಯ ವಾಚಕಾಹ ಇತ್ಯಭಿಧಾನಂ. ಅಭಿಧಾನ ಅಂದ್ರೆ ಡಿಕ್ಷನರಿ, ಆರ್ ನಿರುಕ್ತದಿಂದ ಅಂದ್ರೆ ಶಬ್ದಗಳ ನಿರ್ವಚನದಿಂದ ಬರುವಂತಹ ಒಂದು ಅಭಿಧಾನ ಅನ್ನೋದು ದ ಡಿಕ್ಷನರಿ ಮೀನಿಂಗ್ಸ್ ಏನು ಅಂತ ಹೇಳಿದ್ರೆ, ಸಂತೋಷವು, ತೃಪ್ತಿಯು, ಆಪೂರ್ತಿ, ಪ್ರೀತಿ ಅನ್ನುವ ನಾಲ್ಕು ಶಬ್ದಗಳು ಪರ್ಯಾಯ ವಾಚಕಗಳು ಅಂದ್ರೆ ಸಿನನಿಮ್ಸ್, ಸೇಮ್ ಮೀನಿಂಗ್ ಕೊಡುವ ಶಬ್ದಗಳು. ಆದರೂ ಕೂಡ ನಮಗೆ ಈ ಶ್ಲೋಕದಲ್ಲಿ ಪುನರುಕ್ತಿ ದೋಷವಿಲ್ಲದೆ ಎರಡು ವಿಧವಾಗಿ ಕೂಡ ಪುನರುಕ್ತಿ ದೋಷವನ್ನು ತಾತ್ಪರ್ಯದಲ್ಲಿ ಪರಿಹಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಭಾಷ್ಯದಲ್ಲಿ ಇನ್ನೊಂದು ವಿಧವಾಗಿ ಕೂಡ ಪರಿಹಾರ ಮಾಡಿದ್ದಾರೆ. ಈ ವಿಧವಾಗಿ ಅನೇಕ ಅರ್ಥಗಳನ್ನು ಬಗೆ ಬಗೆವಾದ ಅನೇಕ ಮುಖಗಳಲ್ಲಿ ಆಚಾರ್ಯರು ಈ ಶ್ಲೋಕಕ್ಕೆ ನಮಗೆ ಅರ್ಥಗಳನ್ನು ತಿಳಿಸಿದ್ದಾರೆ. ಅದಾದ ಮೇಲೆ 18ನೇ ಶ್ಲೋಕ, ಅದನ್ನು ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ, ಅದು ಬ್ರೀಫ್ ಆಗಿ ಅದನ್ನು ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಇದು ನೈವ ತಸ್ಯ ಕೃತೇನಾರ್ಥೋ ನಾ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಶು ಕಶ್ಚಿದರ್ಥ ವ್ಯಪಾಶ್ರಯ ಅಂತ ಹೇಳಿ. ಅಂದ್ರೆ ಇಲ್ಲಿ ಅರ್ಥ ವ್ಯಪಾಶ್ರಯ ಅನ್ನುವ ಒಂದು ಶಬ್ದವನ್ನು ಹೇಳಿದ್ದಾರೆ. ಏನು ಅರ್ಥ ವ್ಯಪಾಶ್ರಯ ಅಂದ್ರೆ ಅರ್ಥ ಏನು, ವಾಟ್ ಡಸ್ ಇಟ್ ಮೀನ್? ಅರ್ಥ ಅಂದ್ರೆ ಪ್ರಯೋಜನ, ಒನ್ ಮೀನಿಂಗ್ ಇಸ್ ಸಂಪತ್ತು, ದುಡ್ಡು ಅಂತ ಒಂದು ಅರ್ಥ. ಅರ್ಥ ಅನ್ನುವ ಶಬ್ದಕ್ಕೆ ಮೀನಿಂಗ್ ಅಂತ ಒಂದು ಅರ್ಥ, ಅರ್ಥ ಅನ್ನುವ ಶಬ್ದಕ್ಕೆ ಪ್ರಯೋಜನ ಅಂತ ಒಂದು ಅರ್ಥ. ಯಾವ ಅರ್ಥ ಇಲ್ಲದೆ ಮಾಡಿದಾಗ ಯಾವ ಪ್ರಯೋಜನ ಇಲ್ಲ. ಅರ್ಥ ಅಂತ ಹೇಳಿದ್ರೆ ಲಾಭ ಅಂತ ಒಂದು ಅರ್ಥ. ಅದಕ್ಕೆ ಅರ್ಥ ಅನ್ನುವ ಶಬ್ದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅರ್ಥ ಅಂದ್ರೆ ದರ್ಶನಾದಿನ ಹೋಗಿ ಸಹ ಅರ್ಥ ವ್ಯಪಾಶಯ ಅಂತ ಹೇಳಿದ್ರೆ ಅರ್ಥ ಅಂದ್ರೆ ಪ್ರಯೋಜನ, ಲಾಭ ಯಾವ್ದಿದೋ ಅದಕ್ಕೆ ಅರ್ಥ ಅಂತ ಕರೀತಾರೆ. ಈ ವಿಧವಾಗಿ ಅರ್ಥ ವ್ಯಪಾಶ್ರಯ ಅಂದ್ರೆ ನಮಗೆ ಯಾವುದರಿಂದ ಒಂದು ಪ್ರಯೋಜನ ಬರುತ್ತಾ ಉಂಟಾಗುತ್ತೋ ಅದಕ್ಕೆ ಅರ್ಥವ್ಯಪಾಶ್ರಯ. ಅಂದ್ರೆ ಇಫ್ ಯು ಡೂ ಸಮ್ ಆಕ್ಷನ್, ವಿ ಹ್ಯಾವ್ ಸಮ್ ಬೆನಿಫಿಟ್. ಫಾರ್ ಎಕ್ಸಾಂಪಲ್, ಯಾರಾದರೂ ದೊಡ್ಡವರು ಬರ್ತಾರೆ, ಗುರು ಹಿರಿಯರು ಬರ್ತಾರೆ, ಬಂಧು ಮಿತ್ರರು ಬರ್ತಾರೆ, ಅವರನ್ನು ನಾವು ಆದರ ಮಾಡಿ ಸತ್ಕಾರ ಮಾಡಿ ಉಪಚಾರ ಮಾಡಿದರೆ ಅದರಿಂದ ಪುಣ್ಯ ಬರುತ್ತೆ, ಪುಣ್ಯ ಲಾಭ ಬರುತ್ತೆ. ಈ ವಿಧವಾದ ಪುಣ್ಯ ಲಾಭವನ್ನು ತರುವಂತಹ ವಿಷಯಗಳು ಯಾವುದೋ ಅದನ್ನು ಆಶ್ರಯ ಮಾಡಿಕೊಂಡಿರುವುದು ಅರ್ಥವ್ಯಪಾಶ್ರಯ ಅಂತ ಕರೀತಾರೆ. ಸೊ ಈ ಅರ್ಥವ್ಯಪಾಶ್ರಯ ನಮಗೆ ಬೇಕಾಗಿಲ್ಲ. ಸರ್ವಭೂತೇಶು ಕಶ್ಚಿತ್ ಅರ್ಥವ್ಯಪಾಶ್ರಯ ನ ಚ ಅಸ್ಯ, ಅಸ್ಯ ನ ಯಾರಿಗೆ, ನೈವ ತಸ್ಯ ಕೃತೇನಾಥೋ ನ ಅಕೃತೇನೇಹ ಕಶ್ಚನ. ಅಂದರೆ ಈ ಮುಂಚಿನ ಶ್ಲೋಕಕ್ಕೆ ಇದು ಒಂದು ಕುಲಕ ಇದ್ದಂತೆ. ಅಂದ್ರೆ ಮುಂಚಿನ ಶ್ಲೋಕದ ಜೊತೆಯಲ್ಲಿ ಇದನ್ನು 17ನೇ ಶ್ಲೋಕ ಜೊತೆಯಲ್ಲಿ 18 ಶ್ಲೋಕವನ್ನು ಸೇರಿಸ್ಕೋಬೇಕು. 17ನೇ ಶ್ಲೋಕದಲ್ಲಿ ನಮಗೆ ಎಲ್ಲ ಹೇಳಿದ್ದಾರೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವನಿಗೆ, ಮೋಕ್ಷದಲ್ಲಿ ಇರುವವನಿಗೆ, ಇವರಿಗೆ ಎಲ್ಲರಿಗೂ ಕೂಡ ಮಾಡಬೇಕಾಗಿದ್ದು ಅನ್ನೋದು ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಸರಿ ರೀ, ಮಾಡಬೇಕಾಗಿದ್ದಿಲ್ಲ, ಆದರೂ ಕೂಡ ವೈ ಕಾಂಟ್ ಎ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಗೋ ಇನ್ ಟು ಅಸಂಪ್ರಜ್ಞಾತ ಸಮಾಧಿ ಅಂತ, ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿ ಅನ್ನುವ ಶಬ್ದಗಳು ಯಾರಾದರೂ ಹೊಸದಾಗಿ ಬಂದಿದ್ರೆ ಐ ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದ್ರೆ ಗೋಯಿಂಗ್ ಇನ್ ಟು ಎ ಮೆಡಿಟೇಷನ್ ಸ್ಟೇಜ್ ವೇರ್ ಯು ಸ್ಟಿಲ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ವರ್ಲ್ಡ್. ಬಾಹ್ಯ ಪ್ರಪಂಚದಲ್ಲಿ ಇನ್ನೂ ನಮಗೆ ಸಂಬಂಧವನ್ನು ಇರುವಂತಹ, ಅಂದ್ರೆ ಅದರ ಒಂದು ತಿಳುವಳಿಕೆ ಇರುವಂತಹ ಸ್ಥಿತಿ ಸಂಪ್ರಜ್ಞಾತ ಸಮಾಧಿ. ಬಾಹ್ಯ ಪ್ರಪಂಚದ ತಿಳುವಳಿಕೆ ಇಲ್ಲದೆ ಪರಮಾತ್ಮನಲ್ಲಿ ಲಗ್ನವಾಗಿಬಿಟ್ಟು, ಮನಸ್ಸು ಮಗ್ನವಾಗಿಬಿಟ್ಟು, ಬೇರೆ ಯಾವ ಚಿಂತನೆ ಇಲ್ಲದೆ ಇರುವಂತಹ ಸ್ಥಿತಿ ಅದು ಅಸಂಪ್ರಜ್ಞಾತ ಸಮಾಧಿ. ಈ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವರಿಗೂ, ಮೋಕ್ಷದಲ್ಲಿ ಇರುವವರಿಗೂ ಕೂಡ ಇವರಿಬ್ಬರಿಗೂ ಕೂಡ ಮಾಡಬೇಕಾಗಿದ ಕಾರ್ಯಗಳು ಯಾವುದೂ ಇರೋದಿಲ್ಲ ಅನ್ನೋದು 17ನೇ ಶ್ಲೋಕದಲ್ಲಿ ಹೇಳಿ, ಹಾಗಾದರೆ ಅದಕ್ಕೆ ಹೋಗುವಾಗ ಮುಂಚೆ ಅವರು ಏನು ಬೇರೆಯವರನ್ನ, ನಾನು ಈಗ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಸಂಧ್ಯಾವಂದನದ ಸಮಯ ಬಂದ್ರೆ ನನಗೆ ಎಬ್ಬಿಸಿಬಿಡಿ, ಜಸ್ಟ್ ವೇಕ್ ಮೀ ಅಪ್, ಜಸ್ಟ್ ಸ್ಟರ್ ಮೀ, ನನಗೆ ಅಲ್ಲಾಡಿಸ್ಬಿಟ್ಟು ನನಗೆ ಹೊರಗೆ ಬರುವಂತೆ ಮಾಡಿ, ನನ್ನ ಸಂಧ್ಯಾವಂದನ ಪೂಜಾದಿ ಕಾರ್ಯಗಳು ಮಾಡುವಂತೆ ನನಗೆ ಮಾಡರಿ ಅಂತ ಹೇಳಬೇಕಾಗಿದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವನಿಗೆ ಅದರಿಂದ ಹೊರಗೆ ಬಂದು ಬೇರೆ ಕಾರ್ಯಗಳನ್ನು ಮಾಡಬೇಕಾಗಿದ ಒಂದು ಅವಶ್ಯಕತೆ ಯಾವಾಗ ಬರುತ್ತೆ? ಇಫ್ ಒನ್ ಆಫ್ ದಿ ಟೂ ಕಂಡೀಷನ್ಸ್ ಅರೈಸ್, ಏನು ಆ ವಿಧವಾಗಿ ಬೇರೆ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಈ ಅಸಂಪ್ರಜ್ಞಾತ ಸಮಾಧಿಕ್ಕಿಂತಲೂ ಜಾಸ್ತಿ ಆನಂದ ಸುಖ ಬಂದರೆ ದೆನ್ ಹಿ ಹ್ಯಾಸ್ ಟು ಡೂ ಇಟ್. ಆರ್ ಈ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವುದರ ಮೂಲಕವಾಗಿ, ಆ ಬೇರೆ ಕಾರ್ಯಗಳನ್ನು ಮಾಡದೇ ಇರುವುದರ ಮೂಲಕವಾಗಿ ಅವನಿಗೆ ಯಾವುದಾದ್ರೂ ನಷ್ಟ ಉಂಟಾದ್ರೆ, ಯಾವುದಾದ್ರೂ ಹಾನಿ ಆಗುವ ಹಾಗಾದ್ರೆ, ಆ ಹಾನಿಯನ್ನು ಅವಾಯ್ಡ್ ಮಾಡುವುದಕ್ಕಾಗಿ ಹಿ ಹ್ಯಾಸ್ ಟು ಕಮ್ ಔಟ್ ಆಫ್ ದಿ ಅಸಂಪ್ರಜ್ಞಾತ ಸಮಾಧಿ ಅಂಡ್ ಗೆಟ್ ಇನ್ ಟು ದ ಅದರ್ ಆಕ್ಟಿವಿಟೀಸ್. ಬಟ್ ಎರಡೂ ಆಗೋದಿಲ್ಲ. ಹಿ ಡಸ್ ನಾಟ್ ಇನ್ಕರ್ ಎನಿ ಹಾರ್ಮ್ and also there is no additional benefit or no extra benefit or no higher benefit for him. In fact, this one gives a much higher benefit than anything else. ಈ ಕಾರಣದಿಂದ ಅಸಂಪ್ರಜ್ಞಾ ಸಮಾಧಿಯಲ್ಲಿ ಇರುವವನಿಗೆ ನೈವ ತಸ್ಯ ತಸ್ಯ ಮೀನ್ಸ್ ಫಾರ್ ಹಿಮ್ ಫಾರ್ ಹಿಮ್ ಫಾರ್ ಹೂಮ್ ಅಸಂಪ್ರಜ್ಞಾ ಸಮಾಧಿಯಲ್ಲಿ ಇರುವವನಿಗೆ ಇಲ್ಲ ಮೋಕ್ಷದಲ್ಲಿ ಇರುವವರಿಗೆ ಇಲ್ಲಿ ಮುಖ್ಯವಾಗಿ ಅಸಂಪ್ರಜ್ಞಾ ಸಮಾಧಿಯಲ್ಲಿ ಇರುವವರಿಗೆ ನ ಏವ ಕೃತೇನ ಅರ್ಥ ಅಂದರೆ ಅಸಂಪ್ರಜ್ಞಾ ಸಮಾಧಿಯಲ್ಲಿರುವಂತಹ ಅಪರೋಕ್ಷ ಜ್ಞಾನಿಗೆ ಸಮಾಧಿ ಅವಸ್ಥೆಯನ್ನು ಬಿಟ್ಟು ಯಜ್ಞಾದಿ ಕರ್ಮಗಳು ಸಂಧ್ಯಾವಂದನಾದಿ ಕರ್ಮಗಳು ಅದರಿಂದ ಆ ಅಸಂಪ್ರಜ್ಞಾತ ಸಮಾಧಿ ಸುಖಕ್ಕಿಂತ ಸಮಾನವಾದದ್ದೋ ಇಲ್ಲ ಅದಕ್ಕಿಂತ ಜಾಸ್ತಿ ಸುಖ ಯಾವುದು ಬರೋದಿಲ್ಲ. ಅಷ್ಟೇ ಅಲ್ಲದೆ ಸಮಾಧಿ ಅವಸ್ಥದಲ್ಲಿ ಅವನು ಇರೋವಾಗ ಕರ್ಮ ಮಾಡಿಲ್ಲ ಅನ್ನುವ ಒಂದು ಪ್ರಸಂಗದಿಂದ ಅವನಿಗೆ ಯಾವ ಪಾಪ ಬರೋದಿಲ್ಲ. ಅಂದ್ರೆ ಗುರು ಹಿರಿಯರನ್ನು ಬಂಧು ಮಿತ್ರರನ್ನ ಬಂದಿದ್ದಾರೆ ಅವರಿಗೆ ನಾವು ಉಪಚಾರ ಮಾಡಬೇಕು, ದರ್ಶನ ಸಂಭಾಷಣೆಗಳು ಮಾಡಬೇಕು, ಆದರ ಸತ್ಕಾರಗಳನ್ನು ಮಾಡಬೇಕು ಇತ್ಯಾದಿ ರಿಸ್ಟ್ರಿಕ್ಷನ್ಸ್ ಅವನಿಗೆ ಯಾವುದೂ ಇಲ್ಲ. ಈ ಯಾವುದು ಮಾಡಬೇಕಾಗಿಲ್ಲ ಅವನು. ನಿಮ್ಗೆ ಒಂದು ಉದಾಹರಣೆ ಬರುತ್ತೆ ಅಸಂಪ್ರಜ್ಞಾತ ಸಮಾಧಿಗೆ, ಒಳ್ಳೆ ಉದಾಹರಣೆ ಬರಬೇಕಂದ್ರೆ ಶಮೀಕ ಮಹರ್ಷಿ. ಶಮೀಕ ಮಹರ್ಷಿ ತಪಸ್ಸಿನಲ್ಲಿ ಇರುವಾಗ ಪರೀಕ್ಷಿತ್ ಮಹಾರಾಜ ಹೋಗಿ ಆ ರಾಜ ನೀರು ಬೇಕಂತ ಕೇಳ್ತಾನೆ. ಅವನು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರ್ತಾನೆ, ಬದಲು ಕೊಡೋದಿಲ್ಲ. ರಾಜನಿಗೆ ಸಿಟ್ಟು ಬಂದು ಪರೀಕ್ಷಿತ್ಗೆ ಸಿಟ್ಟು ಬಂದು ಒಂದು ಸತ್ತ ಹಾವನ್ನು ತೆಗೆದು ಅವನ ಕುತ್ತಿಗೆಯಲ್ಲಿ ಹಾಕ್ತಾನೆ, ಕೊರಳಲ್ಲಿ ಹಾಕ್ತಾನೆ. ಇದು ಒಳ್ಳೆ ಹಾಕಿದ್ರೂ ಅವನಿಗೆ ಗೊತ್ತಾಗಲ್ಲ. ಹೀ ಇಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಇನ್ ಪರಮಾತ್ಮನ ಒಂದು ಧ್ಯಾನದಲ್ಲಿ ಮುಳುಗಿದ್ದಾನೆ. ಹಾವು ಕೊರಳಲ್ಲಿ ಹಾಕಿದ್ರು ಕೂಡ ಹೀ ಇಸ್ ನಾಟ್ ಅವೇರ್ ಆಫ್ ಇಟ್ ಅಟ್ ಆಲ್. ಅದು ಅಸಂಪ್ರಜ್ಞಾತ ಸಮಾಧಿಯ ಒಂದು ಒಳ್ಳೆ ಉದಾಹರಣೆ. ಸೊ ಇಂತಹ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವರಿಗೆ ಯಾವ ತಪ್ಪು ಯಾವ ದೋಷವೂ ಬರುವುದಿಲ್ಲ. ಅದೇ ವಿಧವಾಗಿ ಮುಕ್ತ ಇದ್ದಾನೆ, ಮುಕ್ತ ಯಜ್ಞಾದಿ ಕರ್ಮ ಅನುಷ್ಠಾನ ಮಾಡಬೇಕಾಗಿಲ್ಲ. ಮೋಕ್ಷ ಸುಖಕ್ಕೆ ಸಮಾನವಾದದ್ದು ಅದಕ್ಕಿಂತ ಹೆಚ್ಚು ಸುಖ ಅವನಿಗೆ ಯಾವುದು ಬರೋದಿಲ್ಲ. ಮಾಡದೇ ಇದ್ದರೆ ಅವನಿಗೆ ಯಾವ ಪಾಪವೂ ಬರುವುದಿಲ್ಲ. ಪಾಪ ಪುಣ್ಯಗಳ ಪ್ರಸಕ್ತಿಯೇ ಇಲ್ಲ ಮೋಕ್ಷದಲ್ಲಿ ಇರುವವರಿಗೆ. ಗುರು ಹಿರಿಯರು ಮುಂತಾದವರ ವಿಷಯದಲ್ಲಿ ದರ್ಶನ ಸಂಭಾಷಣ ಆದಿ ವ್ಯವಹಾರಗಳನ್ನು ಆ ಮುಕ್ತ ಜೀವ ಮಾಡಬೇಕಾಗಿದ್ದೇ ಇಲ್ಲ. ಮೋಕ್ಷದ ಸುಖಕ್ಕೆ ಸಮಾನವಾದದ್ದು ಅಧಿಕವಾದದ್ದು ಸುಖ ಅವನಿಗೆ ಬರೋದಿಲ್ಲ. ಮಾಡದೇ ಇದ್ದರೆ ಅವನಿಗೆ ಯಾವ ಪಾಪವೂ ಬರೋದಿಲ್ಲ. ಅವನು ಸ್ವೇಚ್ಛೆಯಿಂದ ತಾನು ಮಾಡುತ್ತಾನೆ ಅಂದ್ರೆ ಆ ಮೋಕ್ಷದಲ್ಲಿರುವವನು ದೊಡ್ಡವರಿಗೆ ಈ ನೆಗ್ಲೆಕ್ಟ್ಸ್ ಅಂತ ಅರ್ಥ ಅಲ್ಲ. ದೊಡ್ಡವರಿಗೆ ಅವನು ಮಾಡ್ತಾನೆ, ಆದರ ಸತ್ಕಾರ ಮಾಡ್ತಾನೆ, ಆದರೆ ಅದು ಸಹಜವಾಗಿ ಮಾಡ್ತಾನೆ ಹೊರತು ಅದು ಮಾಡಬೇಕಲ್ಲವಾ ಅಂತ ಒಂದು ವಿಧಿ ನಿಷೇಧಗಳನ್ನು ಇಟ್ಕೊಂಡು ಮಾಡೋದಿಲ್ಲ. ಇಂತಹ ವಿಧಿ ನಿಷೇಧಗಳ ಪ್ರಸಕ್ತಿ ಅವನಿಗೆ ಇಲ್ಲ. ಅವರು ಬದ್ಧರ ಮುಕ್ತರಾದ ಜೀವರು ವಿಧಿ ನಿಷೇಧಗಳಿಗೆ ಬದ್ಧರಲ್ಲ. ಆ ಕಾರಣದಿಂದ ಈ ಶ್ಲೋಕದ ಮೂಲಕವಾಗಿ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ, ಅದು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ತಸ್ಯ ಕರ್ಮಕಾಲೇ ವಕ್ತವ್ಯೋಹಂ ಇತಿ ಕಂಚಿತ್ ಪ್ರತ್ಯುಕ್ಯ ತತ್ಕೃತವು ಆತ್ಮರತಿ ಅಧಿಕ ಸಮೋವ ಅರ್ಥ ನಾಸ್ತಿ ನಚ ಸಂಧ್ಯಾದಿ ಅಕೃತವು ಕಶ್ಚಿತ್ ದೋಷ ಅಸ್ತಿ ನಚ ಏತದ್ ಅಪಹಾಯ ಸರ್ವಭೂತೇಷು ಕಶ್ಚಿತ್ ಪ್ರಯೋಜನ ಆಶ್ರಯ ಅರ್ಥ ಏನ ದರ್ಶನಾದಿನ ಭವತಿ ಸಹ ಅರ್ಥವ್ಯಪಾಶ್ರಯ ಅಂತ ಹೇಳಿ ಅಂದ್ರೆ ತಸ್ಯ ಆ ಮೋಕ್ಷ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವನಿಗೆ ಇಲ್ಲ ಮೋಕ್ಷದಲ್ಲಿ ಇರುವವರಿಗೆ ಕರ್ಮಕಾಲೇ ವಕ್ತವ್ಯೋಹಂ ಇತಿ ಕಂಚಿತ್ ಅಂದ್ರೆ ಕರ್ಮಕಾಲ ಬಂದಾಗ ನನಗೆ ಎಬ್ಬಿಸ್ರಿ, ಟೆಲ್ ಮಿ ಲೆಟ್ ಮಿ ನೋ ವೆನ್ ಐ ಹ್ಯಾವ್ ಟು ಪರ್ಫಾರ್ಮ್ ಎ ಕರ್ಮ ಅಂತ ಹೇಳಿ ಯಾವ್ದರ್ಗೋ ಯಾರೊಬ್ಬರಿಗೋ ಒಬ್ಬರಿಗೆ ಹೇಳಿಬಿಟ್ಟು ತತ್ ಕೃತವು ಆತ್ಮರತಿ ಅಧಿಕ ಸಮವ ಅರ್ಥ ನಾಸ್ತಿ ಆ ವಿಧವಾಗಿ ಮಾಡಬೇಕಾಗಿದ್ದಿಲ್ಲ. ಆ ಇತರ ಕಾರ್ಯಗಳ ಮೂಲಕವಾಗಿ ಅವನಿಗೆ ಆತ್ಮರತಿ ಹೆಚ್ಚಾಗಲಿ ಸಮಾನವಾಗಲಿ ಆಗೋದಿಲ್ಲ. ಹಿ ಡಸಂಟ್ ಗೆಟ್ ಎನಿಥಿಂಗ್. ಅಷ್ಟೇ ಅಲ್ಲದೆ ನಚ ಸಂಧ್ಯಾದಿ ಅಕೃತವು ಕಶ್ಚಿತ್ ದೋಷ ಅಸ್ತಿ ಸಂಧ್ಯಾವಂದನಾದಿಗಳು ಮಾಡದೇ ಇರುವುದರ ಮೂಲಕವಾಗಿ ಅವನಿಗೆ ಯಾವ ದೋಷವೂ ಬರೋದಿಲ್ಲ. ನಚ ಏತದ್ ಅಪಹಾಯ ಈ ಏತದ್ ಅಂದ್ರೆ ಈ ಅಸಂಪ್ರಜ್ಞಾತ ಸಮಾಧಿ ಇಲ್ಲ ಈ ಮೋಕ್ಷದ ಸ್ಥಿತಿ ಇದನ್ನು ಅಪಹಾಯ ಮೋಕ್ಷ ಸ್ಥಿತಿಯನ್ನು ಬಿಡುವುದು ಅನ್ನೋದು ಆಗೋದಿಲ್ಲ. ಬಟ್ ಅಸಂಪ್ರಜ್ಞಾತ ಸ್ಥಿತಿಗೆ ಅಪ್ಲೈ ಆಗುತ್ತೆ. ಏತದ್ ಅಪಹಾಯ ಇದನ್ನು ಬಿಟ್ಟು ಸರ್ವಭೂತೇಶು ಸಮಸ್ತ ಪ್ರಾಣಿಗಳಲ್ಲಿ ಕಶ್ಚಿತ್ ಯಾವುದೋ ಒಂದು ಪ್ರಯೋಜನ ಆಶ್ರಯ ಪ್ರಯೋಜನ ಇರುವಿಕೆ ಅನ್ನೋದು ಅವನಿಗೆ ಇಲ್ಲ. ಅರ್ಥ ಏನ ದರ್ಶನಾದಿನ ಭವತಿ ಸಹ ಅರ್ಥವ್ಯಪಾಶ್ರಯ ಅಂತೇಳಿ ಯಾರ ದರ್ಶನಾದಿಗಳಿಂದ ನಮಗೆ ಒಂದು ಪ್ರಯೋಜನ ಉಂಟಾಗುತ್ತೋ ಅದಕ್ಕೆ ಅರ್ಥವ್ಯಪಾಶ್ರಯ ಅಂತ ಕರೀತಾರೆ. ಜ್ಞಾನ ಮಾತ್ರೇನ ಯದ್ಯಪಿ ಪ್ರತ್ಯವಾಯೋ ನ ಭವತಿ ತತ್ ಅರ್ಜುನಸ್ಯಾಪಿ ಸಮಂ ಇತಿ ನ ತಸ್ಯ ಕರ್ಮ ಉಪದೇಶ ಉಪಯೋಗಿ ಏತದ್ಭವತಿ ಈಷತ್ ಪ್ರಾರಬ್ಧ ಅನರ್ಥ ಸೂಚಕಂ ಚ ತದ್ಭವತಿ ಮಹಚ್ಚೇತ್ ಪುತ್ರಹತ್ಯಾದಿವತ್ ಅಂತ ಹೇಳಿ. ಆದರೆ ಇದೇ ಅರ್ಥವನ್ನು ಇಟ್ಟುಕೊಂಡು ಬಿಟ್ಟು ಅರ್ಜುನ ನಾನು ಕೂಡ ಒಂದು ಜ್ಞಾನಿಯಾಗಿದ್ದೀನಿ, ಆ ಕಾರಣದಿಂದ ನಾನು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗಲಕ್ಕೆ ಯೋಗ್ಯನಾಗಿದ್ದೀನಿ, ಆ ಕಾರಣದಿಂದ ನನಗೆ ಯಾವ ಪ್ರತ್ಯಯ ಬರೋದಿಲ್ಲ ಅಂಥೇಳಿ ಅರ್ಜುನ ಕೂಡ ಈ ವಿಧವಾಗಿ ಮಾಡಬಹುದಲ್ಲವಾ ಅಂತ ಹೇಳಿದ್ರೆ ಹಾಗಲ್ಲ. ಯಾಕಂದ್ರೆ ಕರ್ಮೋಪದೇಶ ಉಪಯೋಗಿ ಇದ್ದದ್ಭವತಿ. ಅಸಂಪ್ರಜ್ಞಾನ ಸಮಾಧಿಯಲ್ಲಿ ಇಲ್ಲ ಅರ್ಜುನ, ಅವನಿಗೆ ಕರ್ಮ ಉಪದೇಶವು ಉಪಯೋಗವಾಗುತ್ತೆ. ಯಾಕಂದ್ರೆ ಅರ್ಜುನನಿಗೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಇಲ್ಲಿ. ಇಲ್ಲಿ ಏನಂತ ಹೇಳಿದ್ರೆ, ಈ ವಿಧವಾಗಿ ಜ್ಞಾನಿಗಳಿಗೆ ಏನು ಮಾಡಬೇಕಾಗಿಲ್ಲ ಅಂತ ಅರ್ಥವನ್ನು ಮಾಡಿಬಿಟ್ಟು ಕೆಲವು ಜನ ಏನು ಮಾಡಿದ್ದಾರೆ, ಅರ್ಜುನಿಗೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಈ ಅರ್ಜುನ ಕೃಷ್ಣನಿಗೆ ಉಪದೇಶ ಮಾಡುವುದಕ್ಕೆ ಒಂದು ಉಪಯೋಗ ಇರಬೇಕು ಅಂತ ಹೇಳಿದರೆ ಅರ್ಜುನ ಜ್ಞಾನಿ ಅಲ್ಲ, ಅದಕ್ಕೆ ಅರ್ಜುನ ಒಂದು ಅಜ್ಞಾನಿ. ಅದಕ್ಕೆ ಕೃಷ್ಣ ಪರಮಾತ್ಮ ಜ್ಞಾನಿಗಳಿಗೆ ಮಾಡಬೇಕಾಗಿದ್ದು ಏನೂ ಇಲ್ಲ, ನೀನು ಯುದ್ಧವನ್ನು ಮಾಡು ಅಂತ ಅರ್ಜುನಿಗೆ ಹೇಳಿದ್ದಾನೆ. ಆದ ಕಾರಣದಿಂದ ಅರ್ಜುನ ಜ್ಞಾನಿ ಅಲ್ಲ ಅಂತ ಹೇಳಿ ಈ ವಿಧವಾದ ಒಂದು ದೋಷಯುತವಾದ ಅರ್ಥವನ್ನು ಮಾಡಿದ್ದಾರೆ. ಬಟ್ ಹಾಗಲ್ಲ, ಅದಕ್ಕೆ ಆಚಾರ್ಯರಲ್ಲಿ ನಮಗೆ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅರ್ಜುನನ ಕೇಸ್ನಲ್ಲಿ ಅರ್ಜುನ ಅಜ್ಞಾನಿ ಆದ್ದರಿಂದ ಅವನಿಗೆ ಕರ್ಮ ಉಪಯೋಗಿ ಅಂತ ಅಲ್ಲ. ಅರ್ಜುನ ಅಸಂಪ್ರಜ್ಞಾ ಸಮಾಧಿಯಲ್ಲಿ ಇಲ್ಲ, ಅವನು ಮಹಾಜ್ಞಾನಿ, ಬಹಳ ದೊಡ್ಡ ಜೀವ. ಆದರೂ ಕೂಡ ಅಸಂಪ್ರಜ್ಞಾ ಸಮಾಧಿಯಲ್ಲಿ ಇಲ್ಲದೇ ಇರುವಾಗ ಅವರಿಗೆ ವಿಧಿ ನಿಷೇಧಗಳ ಪ್ರಸಕ್ತಿ ಬೇಕಾದಷ್ಟು ಇದ್ದೇ ಇದೆ. ಅದಕ್ಕೆ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ, ನಮಗೆ ವೃತ್ರಾದಿ ಹತ್ಯಾಧಿವತ್ ಅಂತ ಹೇಳಿ, ಅಂದ್ರೆ ವೃತ್ರಾಸುರನ ಸಂಹಾರ ಮಾಡಿದ ಏನು ಅದೇ ಅರ್ಜುನ, ಇಂದ್ರ ಅಂದ್ರೆ ಇಂದ್ರ ರೂಪದಲ್ಲಿರುವಾಗ, ತನ್ನ ಮೂಲ ರೂಪದಲ್ಲಿರುವಾಗ, ಇಂದ್ರನಾಗಿರುವಾಗ ಅರ್ಜುನ ಏನು ಮಾಡಿದ, ವೃತ್ರಾಸುರನ ಸಂಹಾರ ಮಾಡಿದ. ಮಾಡಿದಾಗ ಏನಾಯಿತು, ಅದು ಪ್ರಾರಬ್ಧ ಅನರ್ಥ ಸೂಚಕಂ, ಆ ಈಶತ್ ಪ್ರಾರಬ್ಧ, ಅವನಿಗೆ ಪ್ರಾರಬ್ಧ ಇರುವುದರ ಮೂಲಕವಾಗಿ ಅದು ತಪ್ಪು. ವೃತ್ರಾಸುರನ ವಧೆ ಮಾಡಿದ್ದು ಅರ್ಜುನ ಇಂದ್ರನ ತಪ್ಪು, ಇಂದ್ರ ಆ ತಪ್ಪು ಮಾಡಿದ, ಅದು ಅವನಿಗೆ ದೋಷ ಅಂತ ಆಯ್ತು. ಯಾಕೆ ಅಂತ ಹೇಳಿದರೆ, ಬಟ್ ಅದು ದೋಷ ಅಂತ ಹೇಳಿದಕ್ಕೆ ಕಾರಣ ಅದಕ್ಕೆ ಪ್ರಾರಬ್ಧ, ಆ ಇಂದ್ರನ ಪ್ರಾರಬ್ಧದ ಮೂಲಕವಾಗಿ ವೃತ್ರಾಸುರನ ವಧ ಮಾಡಿದ್ದಾನೆ. ಆ ವೃತ್ರಾಸುರನ ವಧ ಮಾಡಿದ್ದು ದೋಷವನ್ನು ಉಂಟು ಮಾಡಿತು. ಅಂದ್ರೆ ಅರ್ಥೇನಾಯ್ತು, ಜ್ಞಾನಿಗಳು ದೊಡ್ಡ ಜ್ಞಾನಿಗಳಾದ್ರೂ ಕೂಡ ಇಂದ್ರನಿಗೂ ಕೂಡ ಈ ವಿಧವಾಗಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇಲ್ಲದೇ ಇರುವಾಗ ವಿಧಿ ನಿಷೇಧಗಳ ಪ್ರಸಕ್ತಿ ಇದ್ದೇ ಇದೆ ಅನ್ನುವ ಹೇಳುವುದರ ಮೂಲಕವಾಗಿ ಅರ್ಜುನ ಅಜ್ಞಾನಿಯಲ್ಲ, ಇಂದ್ರ ಸ್ಥಿತಿಯಲ್ಲಿ ಇರುವಾಗ ಹೇಗೆ ಜ್ಞಾನಿಯೋ, ಅರ್ಜುನಾಗಿದ್ದಾಗಲೂ ಅವನು ಜ್ಞಾನಿಯೇ ಆಗಿದ್ದಾನೆ. ಆದರೂ ಕೂಡ ಇಂದ್ರನಾಗಿದ್ದಾಗ ಹೇಗೆ ವಿಧಿ ನಿಷೇಧಗಳು ಅಪ್ಲೈ ಆಗುತ್ತೋ, ಅರ್ಜುನ ರೂಪದಲ್ಲಿ ಇರುವಾಗ ಕೂಡ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇಲ್ಲದೇ ಇರುವಾಗ ವಿಧಿ ನಿಷೇಧಗಳು ಅಪ್ಲೈ ಆಗತ್ತೆ. ಆ ಕಾರಣದಿಂದ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದ್ದಾನೆ ಅಷ್ಟೇ ಹೊರತು, ಅಜ್ಞಾನಿ ಅನ್ನುವ ಅರ್ಥದಿಂದಲ್ಲ. ಅರ್ಜುನ ಇಸ್ ನಾಟ್ ಅಜ್ಞಾನಿ, ಅವನು ಬಹಳ ದೊಡ್ಡ ಜೀವ, ಹೀಸ್ ದೊಡ್ಡ ಅಧಿಕಾರಿ ಅನ್ನುವ ವಿಷಯವನ್ನು ನಾವು ತಿಳ್ಕೋಬೇಕು ಅನ್ನೋದನ್ನ ಇಲ್ಲಿ ನಮಗೆ ಹೇಳಿದ್ದಾರೆ. ಅದಕ್ಕೆ ಜ್ಞಾನ ಮಾತ್ರ ಯದ್ಯಪಿ ಪ್ರತ್ಯವಾಯೋ ನ ಭವತಿ ತದ್ ಅರ್ಜುನಸ್ಯಾಪಿ ಸಂ ಇತಿ ನ ತಸ್ಯ ಕರ್ಮ ಉಪದೇಶ ಉಪಯೋಗಿ ಏದದ್ ಭವತಿ ಈಶತ್ ಪ್ರಾರಬ್ಧ ಅನರ್ಥ ಸೂಚಕಂ ಚ ತದ್ ಭವತಿ ಮಹಚ್ಚೇತ್ ವೃತ್ರಾದಿ ವೃತ್ರಹತ್ಯಾದಿವತ್ ಅಂತ ಹೇಳಿ ವೃತ್ರಾಸನ ಸಂಹಾರ ಮಾಡುವುದನ್ನ ವಿಷಯದಲ್ಲಿ ಅದನ್ನು ನಮಗೆ ಹೇಳಿದ್ದಾರೆ. ಸೊ ನಾವು ಇದರ ಡೀಟೇಲ್ಸ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಕಾಯನ ವಾಚ ಮನಸ್ಸೇಂದ್ರಿಯವ ಬುದ್ಧ್ಯಾತ್ಮನವ ಅನಸು ಸ್ವಭಾವ ಕರೋಮಿ ಇದ್ದಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ.